ग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवानिलस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुक्ताब्धये नमः। गुरुमखिल गुणज्ञं सद्गुणैकाधिवासं शमतम परिनिष्ठं सत्वनिष्ठं वरिष्ठं सकल सुजन शिष्टं नित्य निर्धूत कष्टं हयमुख पद निष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन्मह। वादिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಂತರ ಸಾರ್ಥಕ ಆಯಿತು, ವೃಂದಾವನ ಕೃಷ್ಣನ ಕೇಂದ್ರವಾಯಿತು. ತತಸ್ಸ ಗೋರೂಪಧರೈರ್ ನಿಯುಧ್ಯನ್ ಚಚಾರ ಚಾರೂಪ ರೂಪಲ ಮುಕ್ಷಿಪಂಶ್ಚ ವನೇನು ಶಿಕ್ಷನ್ನಿವ ವತ್ಸ ದೈತ್ಯರಣಂ ತಥೋತ್ಕ್ಷೇಪಣಮೇವ ತನ್ವಾಹ. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಭಗವಂತ ಹೇಗೆ ಮಾಡಿದ? ಕ್ವಚಿತ್ ವಾದಯತೋ ವೇಣುಂ ಕ್ಷೇಪಣೈ ಕ್ಷಿಪತ ಕ್ವಚಿತ್ ವೃಷಾಯ ಮಾಣವು ನದತೌ ಯುಯುಧಾತೇ ಪರಸ್ಪರಂ. ಇದು ಕೃಷ್ಣ ಅಲ್ಲಿ ನಾನಾ ಆಟಗಳನ್ನು ಆಡ್ತಾ ಬಂದ, ವಿಶೇಷವಾಗಿ ವೇಣುವನ್ನು ವಾದನೆ ಮಾಡ್ತಾ ಬಂದ. ಹಾಗೆ ಭಾರವಾದ ವಸ್ತುಗಳನ್ನು ಎತ್ತಿ ಹಾಕೋದು, ನಂತರ ಎತ್ತಿನಂತೆ ಆಗಿ ಯುದ್ಧ ಮಾಡೋದು ಎಂದು ಎರಡು ಆಕಳಗಳಂತೆ, ಇವು ಆಕಳುಗಳು ಎರಡು ಯುದ್ಧ ಮಾಡಿದರೆ ಹೇಗಿರುತ್ತೋ ಹಾಗೆ ಆಕಳಿನ ಆಕೃತಿಯಲ್ಲಿ ಇವರು ಹೋಗಿ ಯುದ್ಧ ಮಾಡುತ್ತಾ ಇದ್ದಂತೆ. ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಗೋರೂಪ ಧರೈಹಿ ನಿಯುಧ್ಯನ್. ವಿಶೇಷವಾಗಿ ಆ ಗೋವುಗಳ ವೇಷ ಧರಿಸಿದಂಥ ಗೋಪಾಲಕರ ಜೊತೆಗೆ ಮಲ್ಲಯುದ್ಧ ಮಾಡ್ತಾ ಇದ್ದ. ನಂತರ ಚಚಾರಚ, ವಿಶೇಷವಾಗಿ ಭಗವಂತ ಅಲ್ಲಿ ಆಟ ಆಡಿದ ಹೇಗೆ? ಉಪಲಂ ಉತ್ಕ್ಷಿಪಂಶ್ಚ ಚಾರು ಉಪಲಂ ಉತ್ಕ್ಷಿಪಂಶ್ಚ. ಅಲ್ಲಿ ಕಲ್ಲುಗಳಿದ್ದವು. ಎಂಥ ಕಲ್ಲುಗಳು? ಸುಂದರವಾದ ಕಲ್ಲು. ಅಲ್ಲ, ಕಲ್ಲು ಸುಂದರ ಏನು? ಅರಕಲ್ಲು ಹೇಳ್ತಾ ಇದ್ದಾರೆ, ಆ ಕಲ್ಲು ಕೆಲವು ಕಡೆ ನೋಡ್ತೀವಿ ನದಿ ಪ್ರಾಂತದಲ್ಲಿ ಕಲ್ಲುಗಳು ಹೇಗಿರುತ್ತೆ. ಮಾಮೂಲು ಕಲ್ಲು ರೋಡಲ್ಲಿ ಕಲ್ಲು ಬೇರೆ ಇರುತ್ತೆ, ಒರಟೊರಟಾಗಿರುತ್ತೆ. ಅಲ್ಲಿ ಸುಂದರವಾಗಿ ನುಣುಪಾದ ಗುಂಡು ಕಲ್ಲು ಸಿಗುತ್ತೆ, ಗುಂಡು ಗುಂಡು ಕಲ್ಲು ಸಿಗುತ್ತೆ. ಅದು ದೊಡ್ಡ ದೊಡ್ಡ ಕಲ್ಲು ಸಿಗುತ್ತೆ, ದೊಡ್ಡ ದೊಡ್ಡ ನುಣುಪಾದ ಸುಂದರವಾದ ಮನೋಹರವಾದ ಕಲ್ಲು, ಕಪ್ಪಾಗಿರುತ್ತೆ ನೋಡಿದ್ರೆ. ನೀವೇನು ಈ ಸ್ಪೋರ್ಟ್ಸಲ್ಲಿ ಶಾರ್ಟ್ ಪುಟ್ ಅಂತ ಹಾಕ್ತಿರಲ್ಲ, ಆ ಥರ ಗುಂಡುಗಳನ್ನೆತ್ತಿ ಹಾಕ್ತಾಯಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಚಚಾರ ಚಾರು ಉಪಲಂ ಉತ್ಕ್ಷಿಪಂಶ್ಚ. ಆ ಕಲ್ಲುಗಳನ್ನು ಎತ್ತಿ ಹಾಕ್ತಾ ಇದ್ದ. ಅಂದರೆ ಏನಂದು, ಇಲ್ಲಿ ನಿಂತ್ಕೋಬೇಕು, ಅದನ್ನು ಎಸೆಯಬೇಕು. ನೀನು ಎಷ್ಟು ದೂರ ಎಸೆತೀಯ, ನಾನು ಎಷ್ಟು ದೂರ ಎಸೆತೀನಿ ಅಂತ ಆ ಥರ ಹಾಕೋದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವನೇ ಅನುಶಿಕ್ಷನ್ನಿವ. ಆ ವಿಶೇಷವಾಗಿ ಶಿಕ್ಷಣ ಕೊಡ್ತಾ ಇದ್ದ. ಏನಂತ ಹೇಳ್ತಾ ಇದ್ದಾರೆ, ಮುಂದೆ ವತ್ಸಾಸುರನೆಂಬ ದೈತ್ಯ ಬರ್ತಾನೆ, ಅವನ ಜೊತೆಗೆ ಹೇಗೆ ಯುದ್ಧ ಮಾಡೋದು, ಹಾಗೆ ಅವನ ದೇಹವನ್ನು ಎತ್ತಿ ಎಸೆಯೋದು ಹೇಗೆ, ಅದನ್ನು ಅಭ್ಯಾಸ ಮಾಡುವವನಂತೆ ಆ ವೃಂದಾವನದಲ್ಲಿ ಸಂಚಾರ ಮಾಡಿದಂತೆ. ಅಂದರೆ ಇಲ್ಲಿ ಸಾಮಾನ್ಯಲ್ಲಿ ಹೇಳೋದು, ಏನಾದರೂ ಒಂದು ಕಡೆ ಯುದ್ಧ ಎಲ್ಲ ಬಂದರೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ, ಈ ಕ್ರಿಕೆಟ್ಗೇನೆ ಪ್ರಾಕ್ಟೀಸ್ ಮಾಡ್ತಾರೆ, ಹೌದು ತಾನೆ? ಆದರೆ ದೇವರಿಗೆ ಪ್ರಾಕ್ಟೀಸ್ ಬೇಕಾಗಿಲ್ಲ, ಆ ಮಾಡುವವನಂತೆ ಸಂಚಾರ ಮಾಡಿದ. ವನೇ ಅನುಶಿಕ್ಷನ್ನಿವ ವತ್ಸ ದೈತ್ಯರಣಂ ತಥಾ ಉತ್ಕ್ಷೇಪಣಮೇವ ತನ್ವಾಹ. ಆ ವತ್ಸ ದೈತ್ಯ ತನ್ವಾಹ, ಆ ವತ್ಸ ದೈತ್ಯನ, ವತ್ಸ ಅಂದರೆ ಕರು, ಕರು ರೂಪದಲ್ಲಿ ದೈತ್ಯ ಬರಲಿಕ್ಕಿದ್ದಾನೆ, ಅವನು ವತ್ಸ ದೈತ್ಯ. ಅವನ ತನುವನ್ನು ವಿಶೇಷವಾಗಿ ಉತ್ಕ್ಷೇಪಣಮೇವ ಎತ್ತಿ ಒಗಿಬೇಕು ಅಂದರೆ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಲ್ಲ ಅಂಬೋ ಥರ ಅವರು ಸರಿ ಆಟ ಆಡ್ತಾ ಇದ್ದ. ನಂತರ ಪ್ಲವಂಗ ಭೇಷೈರನುಗೈಸಮೇತ ಸಸೇತು ಬಂಧಾಧಿ ವಿಹಾರ ಶೀಲ ಚರಣ್ಣನ ಅರಣ್ಯೇ ರಘುರಾಮ ರೂಪಂ ಸ್ವಕೀಯಮಜ್ಞಾಪಯತಿ ಸ್ಮ ದೇವ. ಅಲ್ಲಿ ಹೇಳ್ತಾ ಇದ್ದಾರೆ, ಪ್ಲವಂಗ ವೇಷೈ ಅನುಗೈ, ಕೋತಿ ವೇಷ ಹಾಕ್ಕೊಂಡಿದ್ದಾರಂತೆ ಎಲ್ಲರೂ, ಅವರಿಂದೆಲ್ಲ ಕೂಡಿಕೊಂಡಂತೆ ಕೃಷ್ಣ. ಅದನ್ನು ಏನು ಮಾಡಿದ, ಸೇತು ಬಂಧನ ಮೊದಲಾದ್ದು ಅವ್ರು ಸರಿ ಮಾಡಿಸಿದಂತೆ. ಅಲ್ಲ, ಸೇತು ಬಂಧನ ಹೇಗೆ ಮಾಡ್ತಾರಪ್ಪ, ಕಲ್ಲು ತರಬೇಕು ಕಟ್ಟಬೇಕು ಅಂದರೆ ಆಗಲ್ಲ, ಇದೆಲ್ಲ ಆಟದಲ್ಲಿ ಸಿಸ್ಟಮ್ ಬೇರೆನೆ. ಈ ಸೇತು ಹೇಗೆ, ಸೇತು ನಿರ್ಮಾಣ ಆಗಬೇಕಲ್ಲ ಉದ್ದಕ್ಕೆ, ಆ ಸೇತು ಅಂದರೆ ಇಬ್ಬರು, ಒಬ್ಬ ಹೀಗೆ ಕೂತ್ಕೊಂಡು ಹೀಗಿದ್ದರೆ ಇನ್ನೊಬ್ಬ ಹೀಗಿದ್ದರೆ ಹಿಡ್ಕೊಂಡ್ರೆ ಒಂದು ಕಲ್ಲಿದ್ದಂತೆ, ಹಾಗೆ 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 ಒಂದು 10-15 ಸೆಟ್ ಹಾಗೆ ಉದ್ದಕ್ಕೆ ಎಲ್ಲ ಹೀಗೆ ಇದ್ಬಿಟ್ರೆ ಅದೇನಾಗುತ್ತೆ, ದೊಡ್ಡ ಸೇತುವಿನಂತೆ ಕಾಣಿಸ್ತಾರೆ, ಅವರ ಮೇಲೆ ಇವರು ನಡ್ಕೊಂಡು ಹೋಗೋದು, ಅದು ಸೇತು ಬಂಧ ಅಂತ. ಹಾಗೆ ಚಿಕ್ಕ ಹುಡುಗರು ಕೈ 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 ಎಲ್ಲ ಎಲ್ಲ ಹೀಗೆ ಹಿಡ್ಕೊಂಡ್ಬಿಟ್ರೆ, ಒಬ್ರಿಗೊಬ್ಬರು ಒಬ್ಬರಿಗೊಬ್ಬರು ಹಿಡ್ಕೊಂಡ್ಬಿಟ್ರೆ ಅದರ ಮಧ್ಯೆ ಇನ್ನೊಬ್ಬರು ನಡ್ಕೊಂಡು ಹೋಗ್ಬೋದು, ಅದು ಸೇತು ಬಂಧ, ಅದು ಸೇತು ಬಂಧವೇ. ಆ ರೀತಿಯಲ್ಲಿ ಪ್ಲವಂಗ ವೇಷೈ ಅನುಗೈ ಸಮೇತ, ತನ್ನ ಅನುಚರರು ಕಪಿವೇಷದಿಂದ ಇದ್ದರೆ ಸೇತು ಬಂಧಾದಿ ವಿಹಾರ ಶೀಲ. ಆ ಸೇತು ಬಂಧ ಮೊದಲಾದ ಆಟವನ್ನು ಆಡ್ತಿದ್ದ. ಚರಣ್ ಅರಣ್ಯೇ ರಘುರಾಮ ರೂಪಂ, ಆ ವನದಲ್ಲಿ ವಿಹಾರ ಮಾಡುತ್ತಾ ರಘುರಾಮ ರೂಪ ಹೀಗಿತ್ತು ಅಂತ. ಸ್ವಕೀಯ ಆಜ್ಞಾಪಯತಿ ಸ್ಮ ದೇವ, ಹೀಗಿತ್ತು ಅವಾಗ ಎಂಬುದನ್ನು ತೋರಿಕೊಟ್ಟ ರಾಮ ಕೃಷ್ಣ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವನೇ ಕೃಷ್ಣ, ರಾಮನೇ ಕೃಷ್ಣ, ಅದರ ಜನಕ್ಕೆ ಗೊತ್ತಿಲ್ಲ. ಅದೇ ಕೃಷ್ಣ ಏನು ಮಾಡಿದ, ಏ ರಾಮ ಹೀಗೆ ಮಾಡಿದ ನೋಡು ಅಂತ ತಾನೇ ಅದನ್ನು ತೋರಿಸಿಕೊಟ್ಟ ಎಂಬುದನ್ನು ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಹಾನುಗೈಹಿ ಗಾಹ್ ಕಿಲ ಚಾರಯಂತಂ ಖಲೋಭ್ಯಗಾತ್ತಂ ಪಶುಭೇಷಧಾರಿ ಅಹಂ ಮಹಾಂತಂ ಪ್ರತಿಯಾಸ್ಯ ತೋಸ್ಯ ಪಶುತ್ವಮಾಜಾನಜಮೇವ ಮನ್ಯೇ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಸಹಾನುಗೈಹಿ ತನ್ನ ಅನುಚರರಿಂದ ಕೂಡಿಕೊಂಡು, ಗಾಹ್ ಕಿಲ ಚಾರಯಂತಂ, ಇಲ್ಲಿ ಚರ ಗತಿಭಕ್ಷಣೆ ಅಂತ ಎರಡು ಧಾತುವಿನ ಎರಡು ಅರ್ಥ. ಚಾರಯಂತಂ ಅಂದರೆ ಆಕಳನ್ನು ಕರ್ಕೊಂಡು ಹೋಗುವುದು ಅಂತ, ಮೇಯಿಸ್ತಾ ಇರೋದು. ಇನ್ನೊಂದು ಚಾರಯಂತಂ ಅಂದರೆ ಹುಲ್ಲನ್ನು ತಿನ್ನಿಸ್ತಾ ಇದ್ದ. ಹೀಗೆ ತನ್ನವರ ಜೊತೆಗೆ ಆಕಳನ್ನು ಮೇಯಿಸ್ತಾ ಕರ್ಕೊಂಡು ಹೋಗ್ತಾ ಇರುವಂಥ ಕೃಷ್ಣನ ಹತ್ತಿರ ಖಲೋ ಅಭ್ಯಗಾತ್ ತಂ ಪಶುವೇಷಧಾರಿ, ಒಬ್ಬ ದೈತ್ಯ ಬಂದ, ಆ ಕರುವಿನ ರೂಪದಲ್ಲೇ ಬಂದ. ನಂತರ ವಿಶೇಷವಾಗಿ ಕೃಷ್ಣನನ್ನೇ ಎದುರಿಸಲಿಕ್ಕೆ ಹೊರಟ. ಅದಕ್ಕಂದ್ರು ಇವನು ಬುದ್ಧಿ ಇದ್ದವನಾದರೆ ಕೃಷ್ಣನ ತಂಟೆಗೆ ಬರ್ತಾ ಇದ್ದಿಲ್ಲ. ಕೃಷ್ಣ ಎಂಥವ ಅಂತ ಗೊತ್ತಿದ್ರೆ ಅವನ ತಂಟೆಗೆ ಬರ್ತಿದ್ದಿಲ್ಲವ. ಅಂದರೆ ಅವನಿಗೆ ಹುಟ್ಟಿದ ಕಾಲಕ್ಕಿಂದಲೇ, ಈಗ ಏನು ಕರುವಾಗಿ ಬಂದ ಕಾಲಕ್ಕಲ್ಲ, ಈ ಕರುವಾಗಿ ಬಂದ ಅದಕ್ಕೆ ಪಶುವಾಗಿ ಬಂದ ಬುದ್ಧಿ ಇಲ್ಲ ಅಂತಲ್ಲ, ಹುಟ್ಟಿದ ಕಾಲಕ್ಕಿಂದಲೇ ಅವನಿಗೆ ಪಶು ಬುದ್ಧಿ ಇದೆ, ಅದಕ್ಕೆ ದೇವರು ಅಂದರೆ ಗೊತ್ತಾಗಿಲ್ಲ ಅವನಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಹಂ ಮಹಾಂತಂ ಪ್ರತಿಯಾಸ್ಯ ತೋಸ್ಯ ಪಶುತ್ವಂ ಆಜಾನಜಮೇವ ಮನ್ಯೇ. ಹೇಳ್ತಾರೆ ಅಹಂ ಅಹೇಯತ್ವಾದ ಅಹಂ, ಎಲ್ಲರೊಳಗೂ ಇರ್ತಾನೆ, ಅವನ ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ. ಸರ್ವಸಮರ್ಥ ಮಹಾಂತಂ, ಸರ್ವಸಮರ್ಥನಾದ ಭಗವಂತನಿಗೆ ಎದುರು ಹಾಕ್ಕೊಳ್ಳಿಕ್ಕೆ ಬಂದಲ್ಲ, ಅವನಿರ್ತಾನ. ಅದಕ್ಕೆ ಇವನು ದಡ್ಡತನ ಹುಟ್ಟಿದ ಕಾಲಕ್ಕಿಂದ ಇದೆ, ಇವನು ಪಶು ಅಂತ ಬೈತಾ ಇದ್ದಾರೆ. ನಂತರ ಅದಕ್ಕೆ ಹೇಳ್ತಾ ಇದ್ದಾರೆ, ಸೋತ್ತಮ ದ್ರೋಹವೇ ಮಹಾ ಅವಿವೇಕ ಅಂಥದ್ದು, ಶ್ರೀಕೃಷ್ಣನಂಥ ಸರ್ವೋತ್ತಮನನ್ನು ಎದುರಾಕೊಂಡಲ್ಲ. ಅದಕ್ಕೆ ಹೇಳ್ತಾರೆ ಅಂದರೆ ದೊಡ್ಡವರ ವಿರೋಧವನ್ನು ಮಾಡುವುದು ಎಂಬುದು ನಮ್ಮಲ್ಲಿ ಪಶುತ್ವ ಇದ್ದರೆ ಬರುತ್ತೆ. ತದ್ವೃಂದಾವನ ಭೂಗಣಂ ಪದ ರುಚ ಪ್ರಾಗಂಕಯನ್ ಸೋಸಕೃತ್ ಪಶ್ಚಾತ್ ತದ್ಗಮರುದ್ಗಣಂ ಚ ವರಯನ್ ಕುರುವನ್ನಿವಾಂತರ್ವನಂ. ಸದ್ಭಾಸ್ವದ್ಗಣಶೋಭಿಲೇಖ ಸಭಯೋ ಹೃದ್ಯೋ ಗಣೌ ಚಾಶ್ರಯನ್ ಲಕ್ಷ್ಮೀಶೋನು ಕರೋತಿ ತತ್ರ ವಿಚರನ್ ಶಾರ್ದೂಲ ವಿಕ್ರೀಡಿತಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ವಿಶೇಷವಾಗಿ ಕೃಷ್ಣ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಇದ್ದ. ಈ ಶ್ಲೋಕ ಅದೊಂದು ವೃತ್ತ, ಅಂದರೆ ಅದು ರಚನೆ ಮಾಡುವ ಶೈಲಿ ಶಾರ್ದೂಲ ವಿಕ್ರೀಡಿತ ವೃತ್ತ. ಶಾರ್ದೂಲ ಅಂದೇನು? ಹುಲಿ. ಶಾರ್ದೂಲ ವಿಕ್ರೀಡಿತ ಅಂದೇನು? ಹುಲಿ ಆಟದಂತೆ ಇತ್ತು ಅಂತ ಹೇಳೋದು. ಅಂದರೆ ದೇವರ ಸಂಚಾರ ಹೇಗಿತ್ತು? ಹುಲಿ ಆಟದಂತೆ ಇತ್ತು. ಹೇಗಿತ್ತು ಅಂತ ವರ್ಣನೆ ಮಾಡುತ್ತಾರೆ ವಾದಿರಾಜರು. ಮೊದಲು ಏನು ಮಾಡಿದ ಕೃಷ್ಣ? ತದ್ವೃಂದಾವನ ಭೂಗಣಂ ಪದ ರುಚ ಪ್ರಾಗಂಕ ಎನ್ ಸೋ ಸಕೃತ್. ಮೊದಲು ತನ್ನ ಪಾದಗಳಿಂದ ಎಲ್ಲ ಭೂಮಿಯನ್ನು ಅಲಂಕಾರ ಮಾಡಿದನಂತೆ ಹೆಜ್ಜೆಗಳ ಕಾಂತಿಯಿಂದ. ನಂತರ ವಿಶೇಷವಾಗಿ ತದ್ಗಮರುದ್ಗಣಂ ಚ ವರಯನ್ ಕುರ್ವನ್ ನಿವಾಂತರ್ವನಂ, ವಿಶೇಷವಾಗಿ ಅಲ್ಲಿರತಕ್ಕಂತಹ ಗಾಳಿಯನ್ನು ಮತ್ತು 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 ಸ್ವೀಕಾರ ಮಾಡಿದ. ನಂತರ ಸದ್ಭಾಸ್ವದ್ ಗಣಶೋಭಿ ಲೇಖ ಸಭಯೋ ಹೃದ್ಯೋ ಗಣ ಉಚಾಶ್ರಯನ್, ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಸದ್ಭಾಸ್ವದ್ ಗಣಶೋಭಿ, ಒಳ್ಳೆ ಉತ್ತಮವಾದ ಸೂರ್ಯಕಿರಣಗಳು, ಅದರಿಂದ ವೃಂದಾವನ ಒಳಾಂಗಣವೆಲ್ಲ ಚೆನ್ನಾಗಿ ಶೋಭಿಸುವಂತೆ ಮಾಡಿದ. ನಂತರ ಹೀಗೆ ಲಕ್ಷ್ಮೀಶೋನು ಕರೋತಿ ತತ್ರ ವಿಚರನ್, ಆ ಭಗವಂತ ಅಲ್ಲಿ ವಿಶೇಷವಾಗಿ ದೇವತೆಗಳು ಗೋಪರ ಹೃದಯಾಕಾಶದಲ್ಲಿ ವಿಹಾರ ಮಾಡ್ತಾ ಭಗವಂತ ಸಂಚಾರ ಹೇಗಿತ್ತು ಅಂದರೆ ಹುಲಿಯಂತೆ ಇತ್ತು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಗೆ ನೋಡಿ, ಹುಲಿ ಏನು ಮಾಡುತ್ತೆ ಅಂತ ಹೇಳ್ತಾರೆ. ಹುಲಿ ತಾನು ಮೊದಲು ತನ್ನ ಪಾದದಿಂದ ಹೆಜ್ಜೆ ಹಾಕ್ತಾ 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 ಬರುತ್ತೆ, ನಂತರ ಗಾಳಿಯನ್ನು ಸ್ವೀಕಾರ ಮಾಡುತ್ತೆ, ನಂತರ ತಿರುಗಾಡುತ್ತಾ ತಿರುಗಾಡುತ್ತಾ ಬೇಟೆಯಾಡುತ್ತೆ. ಆ ಥರ ಕೃಷ್ಣ ವಿಶೇಷವಾಗಿ ತಾನು ತನ್ನವರಿಂದ ಕೂಡಿಕೊಂಡು ಆಟ ಆಡಿದ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಉದಕ್ಷಿಪತ್ತಂ ಹರಿರಾತ್ಮದೋರ್ಭ್ಯಾಂ ಅಧಪಪಾತ ಶುಸವತ್ಸ ದೈತ್ಯಃ ಪ್ರಜಾಧಿನಾಥಸ್ಯ ಸ ಏಷ ಧರ್ಮೋ ಗೃಹೀತ ಮಾಯಸ್ಯ ಚ ತಸ್ಯ ಪಾತಃ. ಆ ವತ್ಸಾಸುರ ಬಂದ ಕೂಡಲೇ ಉದಕ್ಷಿಪತ್ತಂ ಎತ್ತಿ ಮೇಲೆ ಹಾಕಿದ, ಎತ್ತಿ ಎಸೆದ. ತಂ ಹರಿಹಿ ಆತ್ಮದೋರ್ಭ್ಯಾಂ, ತನ್ನದೇ ಆದಂಥ ಆತ್ಮದೋರ್ಭ್ಯಾಂ ಅಂತ ಇಲ್ಲಿ ವಾದರಾದರೂ ಸುಂದರವಾದಂಥ ಆ ಶಬ್ದ ಪ್ರಯೋಗ. ತನ್ನದೇ ಕೈಗಳಿಂದ, ಅಲ್ಲ ಕೈಗಳಿಂದ ಅಂತ ಹೇಳ್ಬೋದಲ್ಲ, ಈಗ ನನ್ನ ಕೈ ಬೇರೆಯವ್ರ ಕೈಯಿಂದ ಇವನು ಎಸೆಯೋದು ಏನಿರುತ್ತೆ, ಇವನ ಕೈಯಿಂದೇ ಎಸಿಬೇಕಪ್ಪ ಅಂದರೆ ಹಾಗಲ್ಲ. ಇವನ ಕೈಗಳು ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಮಿಕ್ಕವರಿಗೆ ನಮಗೆ ಕೈ ಬೇರೆ ನಾವು ಬೇರೆ, ಅವನಿಗೆ ಹಾಗಲ್ಲ. ಅವನ ಅವಯವಗಳಿಗೂ ಅವನಿಗೆ ಭೇದ ಇಲ್ಲ. ಅದಕ್ಕೆ ಆತ್ಮದೋರ್ಭ್ಯಾಂ ಉದಕ್ಷಿಪತ್ತಂ ಎತ್ತಿ ಮೇಲಕ್ಕೆ ಎಸೆದ ಕೃಷ್ಣ. ಅಧ ಪಪಾತಾಶು ಸವತ್ಸ ದೈತ್ಯ, ಕೂಡಲೇ ಅವನು ಕಳಕ್ಕೆ ಉರುಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಜಾಧಿನಾಥಸ್ಥ ಸಯೇಷ ಧರ್ಮೋ, ಪ್ರಜಾಧಿನಾಥನಾಗಿರ್ತಕ್ಕಂಥ, ಪ್ರಜಕ್ಕೆ ಅಧಿನಾಥ ನಾಯಕನಾದಂಥ ಸ್ವಾಮಿ ಧರ್ಮ ಏನು, ದೋಷವನ್ನು ಎತ್ತಿ ಬಿಸಾಡೋದು, ದುಷ್ಟರನ್ನು ದೋಷವನ್ನು ಎತ್ತಿ ತೆಗೆದು ಬಿಡೋದು ನಾಯಕನ ಧರ್ಮ ಮಾಡಿದ. ಹಾಗೆ ಅವನು ಮಹಾಕಪಟಿಯಾಗಿದ್ದ. ತಾನು ದೈತ್ಯನಾಗಿದ್ದರೂ ವೇಷ ಮರೆಮಾಚಿಕೊಂಡು ತಾನು ಗೋವತ್ಸದ ಆಕಾರದಲ್ಲಿ ಬಂದಿದ್ನಲ್ಲ, ಅದಕ್ಕೆ ಯಾರು ಕಪಟ ಮಾಡುತ್ತಾರೆ ಅವರು ಬೀಳುವುದು ಖಚಿತ ಎಂಬುದು. ಗೃಹೀತ ಮಾಯಶ ಹೇಳ್ತಾರೆ, ಗೃಹೀತ ಮಾಯಸ್ಯ, ಅವನು ಮಾಯೆಯನ್ನು ಸ್ವೀಕಾರ ಮಾಡಿದ್ದ. ಅದಕ್ಕೆ ತಸ್ಯ ಪಾತಃ, ಯಾರು ಮಾಯಾವಿಗಳಿರ್ತಾರೋ, ಮಾಯೆಯನ್ನು ಅನುಸರಿಸಿ ಹೋಗ್ತಾರೋ, ಕಪಟವನ್ನು ಅನುಸರಿಸಿ ಹೋಗ್ತಾರೋ, ಅವರಿಗೆ ಪಾತ ಎಂಬುದು ಖಚಿತ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನ ದೇವ ವ್ರಜಾಧಿನಾಥ ಸಯೇಷ ಧರ್ಮ ಅಂದರೆ ತನ್ನ ಹತ್ತಿರ ಬಂದವರನ್ನ ಮೇಲಕ್ಕೆತ್ತೋದು ದೇವರ ಧರ್ಮ. ಮೇಲಕ್ಕೆತ್ತಿದ, ಆದರೆ ಅವನ ಯೋಗ್ಯತೆ ಇದ್ದಿಲ್ಲ, ಬಿದ್ದು ಸತ್ತ. ಅಷ್ಟೇ ಅಲ್ಲ, ದೋಷವನ್ನ ತೆಗೆದುಹಾಕೋದು ದೇವರ ಧರ್ಮ, ಅದನ್ನ ಭಗವಂತ ಮಾಡಿದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಇಲ್ಲಿ ವಿಶೇಷವಾಗಿ ವ್ಯಾಖ್ಯಾನಕಾರ ಚೆನ್ನಾಗಿ ಹೇಳ್ತಾರೆ, ಸ್ವರಕ್ಷ್ಯ ವತ್ಸವೇಷಧಾರಿಣ ಊರ್ಧ್ವಗತಿ ಪ್ರೇಷಣಂ ಯುಕ್ತಮಿತ್ಯರ್ಥ. ಕೃಷ್ಣ ಏನು ಮಾಡಿದ್ದಾನೆ, ಆಕಳುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನು ಬಂದ ದೈತ್ಯ ಯಾವ ಆಕಾರದಲ್ಲಿ, ಕುರುವಿನ ಆಕಾರದಲ್ಲಿ ಬಂದ. ಅವನು ದೈತ್ಯನ ಆಗಿರಬಹುದು, ಆದರೆ ಕುರುವಿನ ಆಕಾರದಲ್ಲಿ ಬಂದನಲ್ಲ, ಅದಕ್ಕೆ ಅವನು ಉದ್ಧಾರ ಮಾಡಬೇಕು ಅಂದರೆ ಉದ್ಧಾರ ಮಾಡಿದಂತೆ ಮೇಲಕ್ಕೆ ಎಸೆದ. ಕರುವೇ ಆಗಬೇಕಾಗಿಲ್ಲ, ಕರು ಆಕಾರದಲ್ಲಿ ಬಂದರು. ಯದ್ಯಪಿ ಅವನು ಬಂದವನನ್ನು ಹಾಕಿ ಕುಟ್ಟಿ ಮಾಡ್ಬೋದಲ್ಲ, ಆದರೆ ದೇವರು ಮಾಡಿಲ್ಲಂತೆ. ಇವನು ನನ್ನ ಹತ್ರ ಬರೋದು ದುಷ್ಟ ಉದ್ದೇಶದಿಂದ ಬಂದರೂ ಯಾವ ವೇಷ ಹಾಕ್ಕೊಂಡು ಬಂದ, ಕರುವಿನ ವೇಷ ಹಾಕ್ಕೊಂಡು ಬಂದ. ಅದಕ್ಕೆ ಸ್ವಲ್ಪ ಕೊಲ್ಲೋದರಲ್ಲಿ ಮಾಡಿಫಿಕೇಶನ್, ಭೀಕರವಾಗಿ ಕೊಲ್ಲಿಲ್ಲ, ಎಸೆದ, ಕೊಂದು ಬಿಟ್ಟ. ಅದಕ್ಕೆ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ, ಒಳಗಿನ ಚಿಂತನೆಗೆಷ್ಟು ಪ್ರಾಧಾನ್ಯವಿದೆಯೋ ಹೊರಗಿನ ವೇಷಕ್ಕೂ ಅಷ್ಟೇ ಪ್ರಾಧಾನ್ಯವಿದೆ. ಬಹಳ ಜನ ತಪ್ಪು ತಿಳಿದಿರ್ತಾರೆ. ಏನು ಅಂತ, ನಾವು ಶಾಸ್ತ್ರ ಜ್ಞಾನ ಪಡ್ಕೊಂಡ್ರೆ ಸಾಕು, ಹೊರಗಿನ ವೇಷಕ್ಕಷ್ಟು ಪ್ರಾಧಾನ್ಯ ಏನಿದೆ? ಬರೀ ವೇಷ ಇದ್ದರೆ ಉಪಯೋಗವಿಲ್ಲ ಅಂತ ತಿಳಿದು, ಹೊರಗೆ ಧಾರಣೆ ಮಾಡಬೇಕಾದ ವೇಷ ಶಿಖ ಯಜ್ಞೋಪವೀತ ನಾಮಮುದ್ರಾದಿ ಧಾರಣ ಅದನ್ನು ಬಿಟ್ಟೇ ಹೋಗ್ತಿರ್ತಾರೆ. ಇನ್ನು ಕೆಲವರು ಮನೆಯಲ್ಲಿ ಮಾತ್ರ ಹಚ್ಚಿಕೊಳ್ತಾರೆ, ಆಫೀಸಿಗೆ ಹೋದರೆ ಹಚ್ಚಿಕೊಳ್ಳಲ್ಲ. ನಿಮ್ಗೇನು ಗೊತ್ತಾಚಾರೆ, ನೀವು ಪ್ರವಚನ ಮಾಡ್ತಾ ಮನೆಯಲ್ಲಿರೋರು ಮಠಕ್ಕೆ ಹೋಗ್ತೀರಾ, ನಾವೆಲ್ಲ ಫ್ಯಾಕ್ಟ್ರಿಗಳಿಗೆ ಎಲ್ಲ ಹೋಗ್ತೀವಿ, ಯಾರ್ಯಾರೋ ಎಲ್ಲ ಇರ್ತಾರೆ, ಅವರೆಲ್ಲ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ. ಆಚಾರೆ ಈ ಸಬ್ಜೆಕ್ಟ್ ನಿಮ್ಗೆ ಗೊತ್ತಿಲ್ಲ, ಆದ್ದರಿಂದ ಇವೆಲ್ಲ ನೀವು ಕಾಮೆಂಟ್ ಮಾಡ್ತೀರಾ. ನೀವು ಒಂದ್ಸಲ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಆ ಎಲ್ಲರ ಮಧ್ಯೆ ಬಂದರೆ ಗೊತ್ತಾಗುತ್ತೆ ಆಚಾರ್ಯರೇ ಅಂತ ಅನ್ನೋದಾದರೆ, ನಾನು ಹಾಗೆ ಹೋದವನೇ. 15 ವರ್ಷಗಳ ಕಾಲ ಸರ್ವಿಸ್ ಮಾಡಿ ಬಂದಿದ್ದೇನೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ. ಸೇಮ್ ಪ್ರಾಬ್ಲಮ್ ನನಗೂ ಬಂದಿತ್ತು. ಯಾವುದಕ್ಕೂ ನಾವು ಜಗ್ಗಲಿಲ್ಲ, ಮುದ್ರೆ ನಾಮ ಅಕ್ಷತೆ ಅಂಗಾರ ಶಿಖ ಇಟ್ಟುಕೊಂಡು ಹಾಗೇ ಹೋಗ್ತಾ ಇದ್ವಿ. ನೀವು ಹೇಳಿದಂತೆ ನಗ್ತಾ ಇದ್ರು. ಯಾರು ನಕ್ಕಿಲ್ಲ ಅಂತಲ್ಲ, ಸ್ವಾಗತ ಯಾರು ಹೇಳಿಲ್ಲ, ಎಲ್ಲರೂ ನಗ್ತಾ ಇದ್ರು, ಹಿಂದೆ ಅಲ್ಲ ಮುಖದ ಮೇಲೆ ನಗ್ತಾ ಇದ್ರು. ಅದನ್ನೆಲ್ಲ ಹಾಗೆಯೇ ತಡ್ಕೊಂಡು 1-4 ತಿಂಗಳ ಆದ ಮೇಲೆ ಅವರೇ ಕೆಳಗಿಳಿದು ಬಂದರು. ವ್ಯಕ್ತಿತ್ವಕ್ಕೆ ತಕ್ಕಂತೆ ಗೌರವ ಬಂತು. ಕೊನೆಗೆ ಅಕ್ಷತೆ ಅಂಗಾರ ಇಟ್ಟಿಲ್ಲ ಅಂದರೆ ಅವರೇ ಕೇಳ್ತಾ ಇದ್ರು, ಯಾ ಸ್ವಾಮಿರೇ ಇವತ್ತು ಉಪವಾಸ ಏನು ಅಂತ ಕೇಳ್ತಾ ಇದ್ರು. ಆದ್ದರಿಂದ ಆ ವ್ಯಕ್ತಿಗಳಲ್ಲಿ ಯಾರಿದ್ದಾರೆ? ನಾವು ನಂಬಿದ ಸ್ವಾಮಿಯೇ ಇದ್ದಾನಲ್ಲ ಮತ್ತೆ. ಆದ್ದರಿಂದ ಮನೆಯಲ್ಲಿ ಇಟ್ಕೊಳ್ಳೋದು, ಆಫೀಸಿಗೆ ಇಟ್ಕೊಳ್ಳೋದೆ ಹೋಗೋದು, ಇವೆಲ್ಲ ನಮಗೆ ನಾವು ಮಾಡಿಕೊಳ್ಳುವ ವಂಚನೆ ಅಷ್ಟೇ ಹೊರತು ನಮಗಲ್ಲ. ಯಾಕೆ ವೇಷಕ್ಕಷ್ಟು ಪ್ರಾಧಾನ್ಯ ಕೊಡ್ತೀರಾ ಅಂದರೆ, ವೇಷಕ್ಕೆ ಪ್ರಾಧಾನ್ಯ ತುಂಬ ಇದೆ. ಅದನ್ನು ಬಾಹ್ಯ ದೀಕ್ಷಾ ಅಂತ ಕರೀತಾರೆ. ಬರೇ ವೇಷ ಅಲ್ಲ, ಬಾಹ್ಯ ದೀಕ್ಷಾ, ಇದಕ್ಕೆ ತುಂಬ ಪ್ರಾಧಾನ್ಯತೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ನಾವಿದ್ದರೆ ದೇವರಿಗೆ ಪ್ರೀತಿ ಆಗುತ್ತೆ. ಅದನ್ನೇ ಇಲ್ಲಿ ರಾಜರು ತುಂಬ ಸುಂದರವಾಗಿ ತೋರಿಕೊಡ್ತಾರೆ. ಇವನು ಆ ಆಕಳ ವೇಷ ಹಾಕ್ಕೊಂಡು ಬಂದದ್ದಕ್ಕೆ ಚೂರು ಮೆರ್ಸಿ ತೋರಿದ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಮೆರ್ಸಿ ತೋರಿದ್ದಿಲ್ಲಿ? ಚೂರಿ ಹಾಕಿ ನಾನಾ ರೀತಿಯಲ್ಲಿ ಕೊಂದು ಬಿಡೋದಕ್ಕಿಂತ ಒಂದ್ಸಲ ಇಂಜೆಕ್ಷನ್ ಕೊಟ್ಟು ಪಟ್ಟನೆ ಹೋಗುವಂತೆ ಮಾಡಿದರೆ, ಹಾಗೆ ಮಾಡಿದ್ದಿಲ್ಲಿ. ಭೂದೇವಿಯು ದೇವರ ಅವತಾರ ಮಾಡಲಿಕ್ಕೆ ಮೊದಲು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದು, ಏನು ಭೂದೇವಿ ಸಾಕ್ಷಾತ್ ಆಗಿ ಹೋದರೆ ಯಾರಿಗೆ ಗೊತ್ತಾಗಲ್ಲೇನು? ಹಾಗೆ ಆ ಭೂದೇವಿ ಹೋದದ್ದೇ ವಿಶೇಷವಾಗಿ ಗೋ ರೂಪ ಧಾರಣೆ ಮಾಡಿಕೊಂಡು ಹೋದ್ಲು. ಏನು ಆಕಳ ರೂಪದಲ್ಲಿ ಹೋದರೆ ಈಕೆ ಭೂದೇವಿ ಅಂತ ಯಾರಿಗೆ ಗೊತ್ತಾಗಲೇನು? ದೇವರಿಗೆ, ಬ್ರಹ್ಮದೇವರಿಗೆ ಗೊತ್ತಾಗಲೇನು? ಗೊತ್ತಾಗುತ್ತೆ. ಆ ರೂಪ ನೋಡಿದ ಕೂಡಲೇ ದೇವರಿಗೆ ಇಷ್ಟ ಅಂತೆ. ಹಾಗೆ ನಾವು ಶಿಖ ಯಜ್ಞೋಪವೀತ ಹಾಗೆ ಮುದ್ರಾದಿಗಳು ಎಲ್ಲ ಧಾರಣೆ ಮಾಡಿಕೊಂಡ್ರೆ ದೇವರಿಗೆ ಬಹಳ ಖುಷಿ. ನಮ್ಮ ನೋಡಿದ ಕೂಡಲೇ ಎಲ್ಲ ದೇವತೆಗಳಿಗೂ ಖುಷಿ ಆಗುತ್ತಂತೆ. ಆದ್ದರಿಂದ ವೇಷಕ್ಕೆ ತುಂಬ ವೇಷ ಅಂದರೆ ಹೊರಗಿನ ಬಾಹ್ಯ ದೀಕ್ಷೆಗೆ ತುಂಬ ಇದೆ. ಅದು ಹೇಳ್ತಾರೆ ನಮ್ಮ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ನಾಮ ಮುದ್ರೆಗಳನ್ನು ಅಲವಿಂದ ಧರಿಸುತ್ತ ಅಂತ ಹೇಳ್ತಾರೆ. ಸಂತೋಷದ ಧಾರಣೆ ಮಾಡಬೇಕಂತೆ. ನಾವು ಮುದ್ರೆಗಳು ಹಚ್ಕೋಬೇಕು ಅಂದರೆ ಮೈಗೆ ಅಲಂಕಾರ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ಹಚ್ಚಬೇಕು. ಇದು ದೇವರ ರಥ, ಈ ರಥಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ ಅಂತ ಹಚ್ಚಬೇಕು, ಚೆನ್ನಾಗಿ ಹಚ್ಚಬೇಕು, ಎತ್ತಿ ಕಾಣಬೇಕು ಹಾಗೆ. ಹೌದಲ್ವೇ? ಮತ್ತೆ ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದ, ನಾಳೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅಷ್ಟು ನೋಡಕ್ಕೆ ಈ ದೇಹದಲ್ಲಿ ಸ್ವಾಮಿಯನ್ನು ಪೂಜೆ ಮಾಡಬೇಕಲ್ವಾ? ಇನ್ನು ಅದರಲ್ಲೂ ಒಂದಿದೆ. ಏನು? ಈ ಶಿಖ ಬಿಡುವ ಕಾಲಕ್ಕೆ ನಮ್ಮ ಕಡೆ ಘಟ್ಟದ ಮೇಲೆಲ್ಲ ಏನು ವಾತಾವರಣ ಅಂದರೆ, ಪೂರ್ಣ ಶಿಖ ಇಡೋದು ಶಾಸ್ತ್ರ ಪ್ರಕಾರವು ಪೂರ್ಣ ಶಿಖ ಇಡಬೇಕು. ಅದು ಹೇಗೆ ಅಂದರೆ, ತೆಗೆದರೆ ಇಡೀ ಕೂದಲೆಲ್ಲ ತೆಗೆದು ಶಿಖ ಮಾತ್ರ ಇಡಬೇಕು, ಇಲ್ಲ ತೆಗಿಲಿಕ್ಕೆ ಆಗಿಲ್ವ, ಎಲ್ಲ ಬೆಳೆಸ್ಬೇಕು, ಇದು ಕೆಳಗೆ ಮೇಲೆ ಎಲ್ಲ ಬೆಳೆದೇ ಇರುತ್ತೆ. ತೆಗೆಸಿದ್ರೆ ಒಮ್ಮೆ ಎಲ್ಲ ತೆಗೆಸ್ಬೇಕು, ಶಿಖ ಇಡಬೇಕು. ಆ ಶಿಖ ಇಡುವುದರಲ್ಲಿ ಘಟ್ಟದ ಕೆಳಗೆಲ್ಲ ಹೇಗೆ ಅಂದರೆ, ಅವರು ಈ ಭಾಗ ತೆಗೆಯಲ್ಲ, ಇದನ್ನು ಪೂರ್ಣ ಬೆಳೆಸಿ ಪೂರ್ಣ ಚಂಡಿಕೆ ಕಟ್ತಾರೆ, ಅದು ಶಿಖ ಅವರು, ಅದರಲ್ಲಿ ಏನು ಅಡ್ಡಿ ಇಲ್ಲ. ಅವಾಗ ಅವರು ಏನು ಮಾಡ್ತಾರೆ, ಇಲ್ಲಿ ಭಾಗ ಮಾತ್ರ ಬೆಳೆಸಿ ಈ ಕೂದಲೆಲ್ಲ ಬೆಳೆದಿರುತ್ತೆ, ಅದನ್ನು ಹಿಂದಕ್ಕೆ ಚೆನ್ನಾಗಿ ಹೆಂಗಸರು ಜಡೆ ಥರ ಬಂದಿರುತ್ತದೆ, ಅದಕ್ಕೆ ಚೆನ್ನಾಗಿ ಗಂಟು ಹಾಕ್ತಾರೆ, ಗಂಟು ಕಟ್ತಾರೆ, ಅವಾಗ ಈ ಭಾಗ ಮಾತ್ರ ತೆಗಿತಾರೆ. ಆದರೆ ಈ ಪೂರ್ಣ ಗಂಟು ಕಟ್ಟದೆ ಈ ಭಾಗ ಮಾತ್ರ ತೆಗೆದು ಇದನ್ನು ಕ್ರಾಫ್ ಅಂತ ನಾವು ಕಟ್ ಮಾಡ್ತೀವಲ್ಲ, ಹಾಗೆ ಮಾಡಿದರೆ ಶಾಸ್ತ್ರ ಪ್ರಕಾರ ಹೇಗೆ ಅಂದರೆ ಅದು ವೇದಾಧಿಕಾರ ಅವೆಲ್ಲ ಹೋಗಿಬಿಡುತ್ತೆ ಅಂತ ಚೆನ್ನಾಗಿ ಹೇಳ್ತಾರೆ ಮುಖಕ್ಷವರ ಇತ್ಯಾದಿಗಳು. ಮಾಡಿಕೊಂಡ್ರೆ ಮಾಡಲಿಕ್ಕಾಗುತ್ತೆ. ಸರಿ, ವರ್ಗದಲ್ಲಿ ಎರಡು ವರ್ಗ, ಶಾಸ್ತ್ರದ ಕಡೆ ಅನುಷ್ಠಾನದ ಕಡೆ ಬಾರದೇ ಇರುವ ವರ್ಗ ಅಂತ. ಸರಿ, ಅವರು ಕ್ರಾಫ್ಟ್ ಮೇಲೆ ಮೋಹ ಎಲ್ಲ ಇರುತ್ತೆ, ಅವ್ರು ಹಾಗೆ ಇರಲಿ. ಶಾಸ್ತ್ರದ ಕಡೆ ಒಲವಿಂದ ಮನೆಯಲ್ಲಿ ನಿತ್ಯ ಅನುಷ್ಠಾನ ಮಾಡ್ತಾ ಇರೋದು, ಶಾಸ್ತ್ರಾಧ್ಯಯನಗಳು ಮಾಡ್ತಾ ಇರೋದು, ಎಲ್ಲ ಇರುತ್ತೆ. ಮತ್ತು ನೋಡಿದರೆ ಈ ಕ್ರಾಫ್ ಒಂದು ಅದರ ಮೇಲೆ ವ್ಯಾಮೋಹ ಇಟ್ಟುಕೊಂಡು ಮಾಡ್ತಾ ಇರ್ತಾರೆ. ಆದರೆ ಅದು ಇಟ್ಟುಕೊಂಡ್ರೆ ಆಚಮನಾದಿಗಳಿಗೆ ತೊಂದರೆ ಆಗುತ್ತೆ. ಬಿಡ್ತೀರ, ಇದ್ರ ಮೇಲೆ ಮೋಹ ಇದೆ, ಕೂದಲ ಮೇಲೆ ಬೆಳೆಸಿಯಪ್ಪ, ಪೂರ್ಣವಾಗಿ ಬೆಳೆಸಿ, ಪೂರ್ಣ ಬೆಳೆಸಿ ಹಿಂದಕ್ಕೆ ಬಾಚಿ ಅದನ್ನು ಗಂಟು ಹಾಕ್ರಿ ಪೂರ್ಣ. ಈ ಕೂದಲನ್ನು ನಿಮ್ಗಿರೋ ಕೂದಲ ಮೇಲೆ ಯಾರಿಗೂ ದ್ವೇಷ ಇಲ್ಲ, ಆ ಕೂದಲನ್ನು ಪೂರ್ಣ ಬೆಳೆಸಿ ಹಾಗೆಯೇ ಗಂಟು ಹಾಕ್ರಿ, ನೋ ಪ್ರಾಬ್ಲಮ್. ಅವಾಗ ಕೆಳಗಿಂದ ಮಾತ್ರ ತೆಕ್ಕೊಳ್ಳಿ ಅಲ್ವೇ, ಆ ರೀತಿ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಆಚಮನ ಮಾಡಲಿಕ್ಕೂ ಯೋಗ್ಯತೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನಂತರ ಮುಂದೆ ಹೇಳ್ತಾರೆ, ಸಪಾತ ಯಾಮ ಸಪತನ್ ಕಪಿತ್ಥ ಫಲಾನಿ ಲೋಲ ದ್ರುಮ ಸಂಚಯೇಭ್ಯ ತಥಾ ಹಿ ಕೃಷ್ಣ ಪ್ರತಿಪಕ್ಷಿ ಪಕ್ಷ ಕಥಂ ನ ಪಾದೈಕ ಫಲಸ್ತ್ರಿ ಲೋಕ್ಯಾಂ. ಅದಕ್ಕೆ ನೋಡಿ, ನಮ್ಮಲ್ಲಿ ಹಿಂದೆ ಹೇಳಿದ ಆ ವಿಷಯದಲ್ಲಿ ಯಾರಾದರೂ ಹೋದರೆ ಅವಾಗ ವಪನ ಮಾಡಿಸ್ತಾರೆ, ಕೂದಲನ್ನು ತೆಗೆಸ್ತಾರೆ, ಕೂದಲನ್ನು ತೆಗೆಸೋದು ಸತ್ಯ. ಅವಾಗ ಎಲ್ಲವನ್ನು ತೆಗೆಸ್ತಾರಲ್ಲ, ಶಿಖ ಮಾತ್ರ ಇಡ್ತಾರಲ್ಲ. ಅದೇ ದಕ್ಷಿಣ ಕನ್ನಡದಲ್ಲಿ ಈಗ ಪೂರ್ಣ ಚಂಡಿಕೆ ಬಿಟ್ಟಂಥವ್ರು, ಪೂರ್ಣ ಕೂದಲು ಬೆಳೆಸಿದವರಿಗೆ ಅವಾಗ ಯಾರು ಹೋದರೂ ಕೂಡ ಆ ಚಂಡಿಕೆಯನ್ನು ಕತ್ತರಿಸೋದಿಲ್ಲ, ಹಾಗೇ ಇರುತ್ತೆ ಕೂದಲೆಲ್ಲ, ಹಾಗೆ ಇರುತ್ತೆ, ಕೆಳಗೆ ಮಾತ್ರ ತೆಕ್ಕೊಂಡು ಹೋಗ್ತಾರೆ ಅವರು. ಆದ್ದರಿಂದ ಆ ಕೂದಲಲ್ಲಿ ಅಂದರೆ ಚಂಡಿಕೆ ಕಟ್ಟದೇ ಇರುವಂಥ ಕೂದಲಲ್ಲಿ ಏನಾಗಿರುತ್ತೆ, ಪೂರ್ಣವಾಗಿ ತೆಗಿಬೇಕು, ಇಲ್ಲ ಅದು ಪೂರ್ಣ ಬೆಳೆಸಿದ್ರೆ ಅಡ್ಡಿ ಇಲ್ಲ, ಅದರಲ್ಲಿ ಎಲ್ಲ ಪಾಪಗಳು ಆಶ್ರಯ ಆಗಿರುತ್ತೆ. ಆದ್ದರಿಂದ ಪಾಪಾನಿ ಕೇಶಾನ್ ಆಶ್ರಿತ್ಯ ತಿಷ್ಠಂತಿ ತಸ್ಮಾತ್ ಕೇಶಾನ್ ವಪಾಮ್ಯಹಂ ಅಂತ ಹೇಳುತ್ತಾರೆ. ಸಂದರ್ಭ ಬಂತು, ಈ ಮಾತಿನಿಂದ ಯಾರಿಗಾರು ಪರಿವರ್ತನೆ ಬರುವುದಾದರೆ ಬಹಳ ಒಳ್ಳೆಯದು. ಕೃಷ್ಣ ಅವನನ್ನ ಕೆಳಗೆ ಹಾಕಿದ. ಸಪಾತ ಯಾಮ ಸಪತನ್ ಕಪಿತ್ಥ ಫಲಾನಿ ಲೋಲದ್ರುಮ ಸಂಚಯೇಭ್ಯ. ಲೋಲದ್ರುಮ ಕದಲತಾ ಇತ್ತು ಅಲ್ಲಿ ಗಿಡಗಳೆಲ್ಲ, ಆ ಮರ ಗಿಡಗಳ ಸಾಲೆಲ್ಲ ಇತ್ತು. ಅದಕ್ಕೆ ಕೃಷ್ಣ ಇವನ ಆಕಾಶದಲ್ಲಿ ಹಾರಿಸಿದರೆ ಅವನು ಹೋಗಿ ಆ ಗಿಡಗಳಿಗೆ ಬಡಕೊಂಡ, ಬಡಕೊಂಡು ಕೆಳಗೆ ಬಿದ್ದು ಸತ್ತ. ಅವನು ವಿಶೇಷವಾಗಿ ಅಲ್ಲಿ ಬಡದು ಆ ಹಣ್ಣು ಗಿಡಗಳಿರುವಂಥ ಹಣ್ಣುಗಳೆಲ್ಲ ಸ ಪಾತಯಾಮಾಸ ಪತನ್ ಪಾತಯಾಮಾಸ, ತಾನು ಪತನ್ ಬೀಳತಾ ಫಲಾನಿ ಪಾತಯಾಮಾಸ, ಆ ಫಲಗಳನ್ನೆಲ್ಲ ಉರುಳುವಂತೆ ಮಾಡಿದೆ. ಯಾವ ಫಲಗಳು? ಕಪಿತ್ಥ ಫಲಗಳು ಅಂತ ಹೇಳ್ತಾ ಇದ್ದಾರೆ. ಆ ವಿಶೇಷವಾಗಿ ಆ ಗಿಡಗಳಿಂದ ಹಣ್ಣು ಉದುರುವಂತೆ ಮಾಡಿದ ಅದಕ್ಕೆ ಹೇಳ್ತಾರೆ ಸರಿಯಾಗಿತ್ತು ಅಂದರು. ಯಾಕೆ? ತಥಾಹಿ ಕೃಷ್ಣ ಪ್ರತಿಪಕ್ಷಿ ಪಕ್ಷ, ಕೃಷ್ಣನಿಗೆ ಪ್ರತಿಪಕ್ಷಿ ಯಾರು ಅಂದರೆ ಕಂಸ, ಅವನ ಪಕ್ಷದವ ಯಾರು ಅಂದರೆ ಯಾರು ಅಂದರೆ ಈ ರಾಕ್ಷಸ ದೈತ್ಯ ಇವನು ಕಂಸನ ಪಕ್ಷದವನಾಗಿ ಬಂದ. ಕೃಷ್ಣನಿಗೆ ಪ್ರತಿಪಕ್ಷಿಯಾದಂಥ ಕಂಸ ಕಂಸನ ಪಕ್ಷದವನಾಗಿ ಬಂದ. ಅದಕ್ಕೆ ಕಥಂ ನ ಪಾತೈಕ ಫಲಸ್ತ್ರಿಲೋಕ್ಯಾಂ ಅದಕ್ಕೆ ಹೇಳ್ತಾ ಇದ್ದಾರೆ. ಪ್ರತಿಪಕ್ಷಿ ಪಕ್ಷನಾದ್ದರಿಂದ ಅವನಿಗೆ ಬೀಳುವುದೇ ಫಲ ಅವನಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಕೃಷ್ಣನ ವಿರೋಧಿಗಳು ತಾವು ಮಾತ್ರ ಹಾಳಾಗುವುದಲ್ಲ, ತಮ್ಮ ಸಂಪರ್ಕಕ್ಕೆ ಬರುವರನ್ನೆಲ್ಲ ಹಾಳು ಮಾಡುತ್ತಾರೆ. ಅಂದರೆ ಆ ಗಿಡಕ್ಕೆ ಬಡ್ಕೊಂಡು ಆ ಗಿಡವನ್ನು ಹಾಳು ಮಾಡಿದ, ಅಂದರೆ ಫಲವೆಲ್ಲ ಉದುರುವಂತೆ ಮಾಡಿದ ಅಂತ ಹೇಳಿದ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ದೇವರ ಕಾರ್ಯ ಎಂಥ ಇಲ್ಲಿ ಅಂದರೆ ಶತ್ರು ಸಂಹಾರ ಮಾಡಿರಬೇಕು, ಶತ್ರುಗಳಿಗೆ ಅವರ ಫಲ ಅವರಿಗೆ ಸಿಕ್ಕಿರಬೇಕು, ಏನು ಕೆಳಗೆ ಬಿದ್ದು ಸಾಯೋದೇ ಫಲ ಆಗಿರಬೇಕು. ಆದರೆ ಆ ಕೊಲ್ಲುವುದರಲ್ಲಿ ಸಜ್ಜನರಿಗೂ ಫಲ ಸಿಕ್ಕಿರಬೇಕು, ಉದುರಿದ ಹಣ್ಣುಗಳೆಲ್ಲ ಸಜ್ಜನರಿಗಾಯಿತು. ಆದ್ದರಿಂದ ದೇವರ ಒಂದೇ ಕ್ರಿಯೆ ದ್ವಂದ್ವವಾಯಿತು ಅಂತ ದಾಸರು ಹೇಳ್ತಾರೆ. ದೇವರು ಒಂದೇ ಫಲ ಇಟ್ಕೊಂಡು ಗುರಿ ಇಟ್ಕೊಂಡು ಮಾಡಲ್ಲಂತೆ, ಎರಡೆರಡು ಸಜ್ಜನರಿಗೂ ಅಟ್ ಎ ಟೈಮ್, ಒನ್ ಶಾಟ್ ಟೂ ಬರ್ಡ್ಸ್ ಅಂತ. ದುರ್ಜನರು ಸಾಯಬೇಕು, ಸಜ್ಜನರಿಗೂ ಸಂತೋಷ ಆಗಬೇಕು, ಈ ಥರ ಭಗವಂತ ಮಾಡ್ತಾ ಇದ್ದಾನೆ. ಹಾಗಾದರೆ ನಾವು ಭಗವಂತನ ಈ ಗುಣವನ್ನು ಈ ಕ್ರಿಯೆಯನ್ನು ಚಿಂತನೆ ಮಾಡಿದರೆ ನಮ್ಮ ಕ್ರಿಯೆಯು ಕೂಡ ದುರ್ಜನಿಗೆ ದುಃಖಕರ, ಸಜ್ಜನರಿಗೆ ಸಂತೋಷಕರವೂ ನಮ್ಮ ಕೆಲಸ ಆಗಬೇಕು. ಆಚಾರ್ಯರು ಮಾಡಿದ, ಆಚಾರ್ಯರ ಅನುಯಾಯಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಮಾಡಿದ ಪ್ರತಿಯೊಂದು ಕೆಲಸವೂ ಅಂಥದ್ದೇ ಆಗಿತ್ತು. ಎಂಥದ್ದು? ದುರ್ಜನರಿಗೆ ದುಃಖಕರ, ಸಜ್ಜನರಿಗೆ ಸಂತೋಷಕರಾಗಿತ್ತು. ಒಂದೊಂದು ಕೆಲಸವು ಅಂದರೆ ಸಜ್ಜನರಿಗೆ ಸಂತೋಷ ಕೊಡಲಿಕ್ಕೆ ಕೆಲವು, ದುರ್ಜನರಿಗೆ ದುಃಖ ಕೊಡಲಿಕ್ಕೆ ಕೆಲವು ಒಂದು ಪ್ರತ್ಯೇಕ ವಿಂಗಡಣೆ ಮಾಡಿಲ್ಲ, ಒಂದರಿಂದಲೇ ಎರಡೆರಡು ಸಾಧಿಸ್ತಾ ಬಂದರು. ಅದು ಅವರ ಬಿಂಬಮೂರ್ತಿ ಆಗಿರತಕ್ಕಂತಹ ಕೃಷ್ಣ ಅಂತಹ ಕೆಲಸ ಮಾಡಿದ್ದು, ಅವರ ಗುಣಚಿಂತನೆ ಮಾಡಿದ್ದಕ್ಕೆ ಅವರಲ್ಲಿ ಭಗವಂತ ಆ ಗುಣವನ್ನು ಪ್ರಕಟ ಮಾಡಿದ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ದುಷ್ಟರೇನಿದ್ದಾರೆ ಅವರಿಗೆ ಪಾತೈಕ ಫಲಸ್ತ್ರಿಲೋಕ್ಯ ಅಂತ, ಅವರಿಗೆ ಫಲ ಬಂದೇ ಬರುತ್ತೆ. ಯಾವ ಫಲ ಅಂದರೆ ಅವರು ಕೆಳಗೆ ಬೀಳುವುದೇ ಫಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಬಕಾಸುರ ಬರ್ತಾ ಇದ್ದಾರೆ. ಆ ಬಕಾಸುರನ ಸಂಹಾರ ಮಾಡಿದ ಕ್ರಮ ಎಲ್ಲವನ್ನ ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ.